ಇರ್ತವೆ. ಇನ್ನು ಕೊನೆಯದು ತಾಮಸಯಜ್ಞ ಇರುತ್ತಲ್ಲ, ಅದು ಹೇಗಿರುತ್ತೆ ಅಂದರೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಅದು ಅಡ್ರೆಸ್ ಎಲ್ಲ ಕೊಟ್ಟುಬಿಡ್ತಾರೆ ಹೇಗಿರುತ್ತೆ. ವಿಧಿಹೀನಂ ಮೊದಲನೇದಾಗಿದೆ, ಯಾವ ಶಾಸ್ತ್ರದಲ್ಲೂ ಹೇಳಿಯೇ ಇಲ್ಲ ಅಂತ ಯಜ್ಞ ಮಾಡ್ತಾರೆ. ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಮೊದಲನೇದು ನಮ್ಮ ಜನ ಇದ್ದಾರೆ, ಯಾವ ಯಾತ್ರೆ ಮಾಡ್ಕೊಂಡ್ರಿ, ನಾವು ಅಯ್ಯಪ್ಪನ ನೋಡ್ಕೊಂಬಂದ್ವಿ ಅಂತ ಹೇಳೋದು ತಿಳ್ಕೊಂಬೋದು. ಯಾವ ಪುರಾಣದಲ್ಲಿ ಬಂದಿದೆಯಪ್ಪ ಹಾಗಿದ್ರೆ, ಮಹಾಭಾರತದಲ್ಲಿ ಬಂದಿದೆಯಾ, ರಾಮಾಯಣ ಎಲ್ಲಿ ಬಂದಿದೆ ತೋರಿಸೋದನ್ನ ಅಂದ್ರೆ ಹೇಳ್ ಯಾವ್ದಾರ ಕೇಳಿದ ತಕ್ಷಣ ತೋರಿಸ್ಬೇಕು. ಡಿಜಿಟಲ್ ಇಲ್ಲಿದೆಯಪ್ಪ, ಅದನ್ನೀಗ ಎಲ್ಲಿ ಅಕಾಮಡೇಟ್ ಮಾಡ್ಬೇಕು ನಾವೀಗ. ಅವ ಅಲ್ಲ, ಯಾಕೆ ಹೋಗಬಾರದು ಅದು ನಮ್ಮ ಪ್ರಶ್ನೆ ಇಷ್ಟೇ. ಯಾಕೆ ಹೋಗಬಾರದು ಅಲ್ಲ, ನೀನು ಹೋಗ್ಬೇಕಾದಕ್ಕೆ ಯಾಕೆ ಹೋಗೋದಿಲ್ಲ ಫಸ್ಟ್ ಆಗಿದ್ರೆ, ಅದು ಮುಂದಿನ ಪ್ರಶ್ನೆ. ನೀನು ಉಡುಪಿಗಾಗಲಿ ತಿರುಪತಿಗೆ ಯಾಕೆ ಹೋಗ್ಲಿಕ್ಕೆ ತಯಾರಿಲ್ಲ ನೀನೀಗ, ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ವಿಧಿಹೀನಂ ಅಂತ ಕರೀತಾರೆ. ನಾ ಹೇಳ್ತಿರೋದು ಇದು ಯಾವುದನ್ನೇ ಮಾಡಬೇಕಾದ್ರೆ ಉದ್ದೇಶ ಇದು, ಬಯ್ಯೋದು ಹೊಗಳು ಪ್ರಶ್ನೆ ಅಲ್ಲ ಇದು. ನಮಗೆ ಪುಣ್ಯ ಬರಬೇಕು, ಪುಣ್ಯ ಬರಬೇಕು ಅಂತಿದ್ರೆ ಕೆಲಸಕ್ಕೆ ಸೇರ್ಬೇಕಾದ್ರೆ ನೋಡಿ ಆ ಹುಡುಗ ಎಲ್ಲಿದ್ದಾನೆ, ಎಷ್ಟು ಸಂಬಳ ಬರುತ್ತೆ, ಓ ಹಾಗಿದ್ರೆ ನಾ ಅಲ್ಲೇ ಸೇರಿಸೋಣ, ಒಳ್ಳೆ ಇದು ಅಂತ ಕಾಣುತ್ತೆ. ಆ ಕಂಪನಿ ಒಳ್ಳೆ ರೆಪ್ಯೂಟೆಡ್ ಕಂಪನಿ ಅಂತ ಯೋಚನೆ ಮಾಡುತ್ತೆ. ಕೆಲಸದ ರೆಪ್ಯೂಟೆಡ್ ಕಂಪನಿ ಕೆಲಸಕ್ಕೆ ಆಗಬೇಕಾದ್ರೆ ರೆಪ್ಯೂಟೆಡ್ ತೀರ್ಥಕ್ಷೇತ್ರ ಆಗಬೇಕಲ್ಲ. ಬದರಿ ಎಂಥ ರೆಪ್ಯೂಟೆಡ್ ಅದು, ಒಂದು ಯಾವ ಪುರಾಣ ತೆರೆದ್ರೂ ಬದರಿ ಮಹತ್ವ ಸಿಗುತ್ತೆ. ನೀವು ಯಾವ ಶಾಸ್ತ್ರ ಓದಿದ್ರು ಕೂಡ ಏಕಾಶ್ವರತ್ವ ಮಹತ್ವ ಸಿಗುತ್ತೆ. ಏಕಾಶ್ವರತ್ವ ಬೇಡ ಇವನಿಗೆ, ಯಾವುದೋ ವ್ರತ ಹುಡುಕಿರ್ತಾರೆ. ಯಾವ ಮೂಲೆಯಲ್ಲೂ ಇರಲ್ಲ, ಮಾಡಿದ್ದು ಮಾಡಿದ್ದೆ ಅದನ್ನು ತಗೊಂಡ್ಬಿಟ್ಟು ಎಲ್ಲಾ ಹೇಳಿದ್ರು ಬಿಟ್ಟುಬಿಟ್ಟು ಎಲ್ಲೂ ಹೇಳಿದ್ದನ್ನ ನ್ಯಾಕಾಯ ಮಾಡ್ತೀಯ ಹಾಗಿದ್ರೆ ಉತ್ತರ ಇಲ್ಲ. ತಾಮಸ ಪ್ರಜ್ಞೆ ಅಂದ್ರೆ ಹಾಗೆ ತಾಮಸಂ. ಅದಕ್ಕೆ ವಿಧಿಹೀನಂ, ಮೊದಲನೇದಾಗಿ ವಿದ್ಯುಕ್ತವಾದದ್ದೇ ಅಲ್ಲ. ಆಮೇಲೆ ಎರಡನೇದೇ ಪವಮಾನ ಮಾಡ್ತಾನೆ ತಿಳ್ಕೊಳ, ಅದು ಒಳ್ಳೆ ಯಜ್ಞಾನೇ, ಬಟ್ ಮಾಡೋ ಸ್ಟೈಲ್ ಏನು ಗೊತ್ತೇನು, ಬೆಳಿಗ್ಗೆ ತಿಂಡಿ ಕಾಫಿ ಮುಗಿಸ್ಬಿಟ್ಟಿದ್ದಾನಾಗ್ಲೇನೆ, ಆಗಲೇ ಬಾಯಲ್ಲಿ ಒಂಥರ ಸ್ಮೋಕಿಂಗು ಮುಗಿಸ್ಬಿಟ್ಟಿದ್ದಾನಾಗ್ಲೇನೆ, ಒಳ್ಳೆ ತಿಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಆಚಾರ ಸ್ಮೋಕ್ ಮಾಡಾರೆ, ಪುರೋಹಿತನು ಸ್ಮೋಕ್ ಮಾಡಾನೆ, ಇವನು ಸ್ಮೋಕ್ ಮಾಡಾನೇನೆ, ಕುತ್ಕೊಂಡು ಯಜ್ಞ ಮಾಡ್ತಿದ್ದಾರೆ. ಇದೆಯಾ ವಿಧಿಹೀನಂ, ವಿಧಿನೇ ಇಲ್ಲ ಅದರೊಳಗೆ. ಇದು ತಮಾಷೆ ಹೇಳ್ತಾ ಇಲ್ಲ, ನಾನು ಕಣ್ಣಾರೆ ಕಂಡೆದ್ದು ಹೇಳ್ತಿರೋದು. ಒಂದ್ಸತಿ ಇದ್ದಾಗ ಒಂದು ಮನೆ ಹತ್ರ ಪುರೋಹಿತರಿದ್ರು, ಪಾಪ ಪುರೋಹಿತರಿದ್ರು, ಒಳ್ಳೆ ಒಂದು ಬೆಳಿಗ್ಗೆ ನೋಡಿದ್ರೆ ಆಶ್ಚರ್ಯ ಆಯ್ತಾರೆ ನನಗೆ, ಏನು ಒಳ್ಳೆ ಕೆಂಪು ಮಡಿ ಉಟ್ಕೊಂಡಿದ್ದಾರೆ, ಕೆಂಪು ಮಡಿ ಉಟ್ಕೊಂಡು ಕೆಂಪು ಮಡಿ ಹೊದ್ಕೊಂಡು ಒಳ್ಳೆ ಅಲಂಕಾರವಾಗಿ ಬಂದರು. ನಾನು ಫಸ್ಟ್ ಮನೆ ಫಸ್ಟಾಗಿ ಓದಿದ್ದು ನೋಡ್ರೆ, ಒಳ್ಳೆ ಆಚಾರ ಸಿಕ್ಕಿದ್ದಾರೆ ಪಕ್ಕದ ಮನೆಯಲ್ಲಿ, ಭಾರಿ ದೊಡ್ಡವರಿದ್ದಾರೆ ಅಂತ ಹೇಳ್ಕೊಂಡು ಭಾರಿ ಆಶ್ಚರ್ಯವಾಯಿತು. ಅಷ್ಟೊತ್ತಿಗೆ ಏನಾಯಿತು, ನಿಂತು ಬಾಗಿಲು 5 ನಿಮಿಷ ನಿಂತ್ಕೊಂಡ್ರು. ಆಮೇಲೆ ಬೋಸಿ ಯಾರೋ ಕರಿಬೇಕು, ಪಾರ್ಟಿನೂ ಬರಲಿಲ್ಲ ಅಂತ. ಎದುರುಗಡೆ ಒಂದು ಯಾವುದೋ ಒಂದು ಇದಿತ್ತು ಕೆಫೆ, ಯಾವ್ದು ದರ್ಶನ ಇತ್ತು, ಯಾವುದೋ ಒಂದು ದರ್ಶನ ಅಂದರೆ ವೇದಾಂತ ದರ್ಶನ ಅಲ್ಲ, ಈ ಕಾಫಿ ದರ್ಶನ ಕೇಂದ್ರ ಇತ್ತು. ಸೀದಲ್ಲಿ ಹೋದ, ಹಾಗೆ ಮಡಿ ಉಟ್ಕೊಂಡು ಹಾಗೆ ಹೋದ, ಸೀದಾ ಹೋಗಿಬಿಟ್ಟ. ಹೋದ ಅಲ್ಲಿ ತೇರೋ ತಿಂದುಬಿಟ್ಟ, ಒಂದೇಟು ತಿಂದ, ಕಾಫಿ ಕುಡಿದ್ಬಿಟ್ಟ, ಅದೇನೋ ಮುಗಿಸಿಬಿಟ್ಟ. ಇನ್ನೂ ಬಂದಿಲ್ಲ ಅಂತ ಕರೆಯೋನು, ಒಂದು ಸಿಗರೇಟ್ ತೆಗ್ದ, ಹಚ್ಕೋತಾ ನಿಂತ್ಕೊಂಡು ಸೇದ್ಕೋತಾ ನಿಂತ್ಕೊಂಡು. ಅದ್ರ ಮುಂದೆ ಇವ್ರು ಆಚಾರ ಮಡಿ ಉಟ್ಕೊಂಡಿದ್ದಾರೆ, ತಮಾಷೆ ಮರಿಬಾರದು ನೀವು, ಮಡಿ ಎಲ್ಲ ಮಾಡ್ತಾ ನಿಂತಿದ್ದ. ಅಷ್ಟೊತ್ತಿಗೆ ಕರೆಯಲಿಕ್ಕೆ ಬಂದರು, ಸಿಗರೇಟ್ ಬಿಸಾಕಿದ ಕುತ್ಕೊಂಡು ಹೊರಟುಬಿಟ್ಟ ಸ್ಕೂಟರ್ ಮೇಲೆ. ಆ ಕರೆಯೋರು ನೋಡಿ ಇವನೇ ಆಗಿದ್ದ ನೋಡಿ, ಈ ಮಧ್ಯೆ ಕರೆಯೋರು ಇವನು ಕರಿತೇರಲ್ಲ ಅಂತ ಅವನಿಗೆ ಎಚ್ಚರ ಇಲ್ಲ, ಇವನಿಗೆ ನನ್ನ ಆಸ್ಕೆನೂ ಇಲ್ಲ ಪುಣ್ಯಾತ್ಮ. ಇದು ಅದೇ ಫ್ಯಾಷನ್ ಇದ್ದಾಗ ಲೆಕ್ಕ. ಯಾತಕ್ಕೆ ಬಂದು ವಿಧಿಹೀನಂ, ಇದ ತಾಮಸ ಏನು ಪ್ರಿಯವಾಯ್ತ. ಪವಮಾನೋಮ ಮಾಡಿದ್ರು ಅಷ್ಟೇ, ರಾಜಸುಯಾಗ ಮಾಡಿದ್ರು ಅಷ್ಟೇ, ಎಲ್ಲ ವೇಸ್ಟ್. ಅದು ಒಂದು ಸತ್ಯನಾರಾಯಣ ಪೂಜೆ ಮಾಡಿದ ರೀತಿ ಮಾಡಿದ್ರೆ ಗತಿಯೇನಾಗಬೇಕು, ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ಶಾಸ್ತ್ರೋಕ್ತವಾದ ರೀತಿಯಲ್ಲೇ ಮಾಡಬೇಕೆ ಹೊರತು, ಶಾಸ್ತ್ರೋಕ್ತವಾದ ವಿಚಾರ, ಶಾಸ್ತ್ರೋಕ್ತವಾದ ರೀತಿ ಎರಡೂ ಆಗಬೇಕು. ಒಳ್ಳೆ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ, ಇನ್ಕಂಪ್ಲೀಟ್ ಅಪ್ಲಿಕೇಶನ್, ರಿಜೆಕ್ಟ್ ಆಯ್ತು. ಆ ಥರ ಕೆಟ್ಟ ಕಾಲೇಜ್ ಅಲ್ಲ, ಒಳ್ಳೆಯದೇ, ಅಪ್ಲಿಕೇಶನೇ ಸರಿಯಿಲ್ಲ ಆದ್ದರಿಂದ ಅದು ಹೊರಟೋಯಿತು. ಅದು ವಿಧಿವಿಧಾನಗಳನ್ನು ನೋಡಿ ಹೇಗೆ ಮಾಡ್ತಾನಲ್ಲ, ಆ ಇನ್ವ್ಯಾಲಿಡ್ ಆಗಬಾರ್ದು. ಓಟ್ ಹಾಕಿದ, ಕಷ್ಟಪಟ್ಟು ಬಂದು ಇನ್ವ್ಯಾಲಿಡ್ ಆಯ್ತು, ಅವನೇನು ಮಾಡ್ತೀರ ಅದನ್ನ, ಇನ್ವ್ಯಾಲಿಡ್ ವ್ಯಾಟ್ ಓಟ್ ಇದು ನೋ ಓಟ್. ಆದ್ದರಿಂದ ಇವತ್ತು ತಪ್ಪಾಗಿ ಮಾಡಿದರೆ ಅದು ಮಾಡಿದ್ದಲ್ಲೇ ಅಲ್ಲ, ಆದ್ದರಿಂದ ಆ ರೀತಿ ಮಾಡಿ ಪ್ರಯೋಜನ ಇಲ್ಲ. ಇನ್ನು ತಪ್ಪಾದ ಕೆಲಸನೇ, ಇನ್ನು ತಪ್ಪಾಗಿ ಬೇರೆ ಮಾಡ್ತಾರೆ, ಇನ್ನೆಷ್ಟು ತಪ್ಪಾಗಬೇಕು ಲೆಕ್ಕ ಹಾಕಿ. ಸರಿಯಾದ ಕೆಲಸನೇ ತಪ್ಪಾಗಿ ಮಾಡಿದರೆ ಫಲ ಇಲ್ಲ. ಇದು ತಪ್ಪು ಕೆಲಸ, ಇನ್ನೂ ಮೊದಲೇ ತಪ್ಪು ಕೆಲಸ, ವಿಧಿವಿಧಾನ ತಪ್ಪು ಕೆಲಸ ಅಂದರೆ ಇನ್ನೆಷ್ಟು ಭಯಂಕರ ಇರಬೇಕು. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ವಿಧಿಹೀನಂ ಅಸೃಷ್ಟಾನ್ನಂ, ಇದು ಬಹಳ ಮುಖ್ಯ ಇದು. ಅಸೃಷ್ಟಾನ್ನಂ, ಅನ್ನದಾನವಿಲ್ಲದೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಎಷ್ಟು ವಿತಿನ್ ಯುವರ್ ಲಿಮಿಟ್ಸ್, ಅನ್ನದಾನ ಇರಲೇಬೇಕು. ಅದು ಅನ್ನದಾನ ಇಲ್ಲದೆ ಹೋಗಿಬಿಟ್ಟ ತಾಮಸ ಕಾರ್ಯವಾಗುತ್ತೆ, ಅವ್ರ ಪುಣ್ಯ ಕಾರ್ಯವಾಗೋದಿಲ್ಲ. ಎಲ್ಲ ಬದುವೆ ಕರೆದವ್ರು ಪುಣ್ಯ ಕೂಟ ಇಲ್ಲ ಅಂತ ಇನ್ನೂ ಕಳಿಸೋ ಅಭ್ಯಾಸ ಮಾಡಿಲ್ಲ. ಊಟ ಇವ್ರು ಮಾಡದೇ ಇರಬಹುದು, ಆದ್ರೆ ಊಟಕ್ಕೆ ವ್ಯವಸ್ಥೆ ಅವತ್ತೊಂದೇ ಸಾರ ಮಾಡಿರ್ತಾರೆ ಪಾಪ. ಇಲ್ಲಿ ಉತ್ಸವವೇ ಆಗೋದಿಲ್ಲ. ಅದು ವಿವಾಹ ಒಂದು ಯಜ್ಞ, ದೊಡ್ಡ ಯಜ್ಞ ಅದು ಒಂದು, ಅದು ಊಟ ಇಲ್ಲದೆ ಯಜ್ಞ ಆಗಬಾರದು. ಮತ್ತೆ ಯಾರೇ ಕರೆದರೂ ಕೂಡ ಊಟದ ಊಟ ಮುಗಿಸ್ಕೊಂಡು ಬನ್ನಿ, ಅದು ಊಟದೊತ್ತಿಗೆ ಆದರೂ ಬನ್ನಿ ಅಂತಾರೆ ಕೊನೆ ಪಕ್ಷ. ಅದು ಇನ್ನೊಂದು ಪದ್ಧತಿ, ಊಟದ ಅವರು ಊಟದೊತ್ತಿಗೆ ಬರ್ತೀವಿ ಅಂತ ಅವರು ಹೇಳ್ತಾರೆ, ಮತ್ತೆ ಮುಗಿಸ್ಕೊಂಡು ಹೊರಟೋಗಿಬಿಡ್ತಾರೆ. ಅಂದರೆ ಅದು ಪ್ರಾಧಾನ್ಯ ಬರಲಿಕ್ಕೆ ಕಾರಣ ಅದು ಒಂದು. ಅದು ಶುದ್ಧವಾಗಿ ಮಾಡಬೇಕು, ಒಳ್ಳೆಯವ್ರನ್ನ ಕರೆಯಬೇಕು, ಅವೆಲ್ಲ ಬೇರೆ. ಆದರೂ ಮಂತ್ರಹೀನಂ ಅದಕ್ಕೆ ಹೇಳ್ತಾರೆ, ಅಸೃಷ್ಟಾನ್ನಂ, ಅನ್ನ ದಾನ ಇಲ್ಲದೇನೆ ಅದು ಯಜ್ಞ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಾಮಸ ಯಜ್ಞವಾಗುತ್ತೆ ಹೊರತು ಸಾತ್ವಿಕ ಯಜ್ಞ ಆಗೋದಿಲ್ಲ. ಅನ್ನ ಅಂದ ತಕ್ಷಣ ಮತ್ತೆ ಶಾಸ್ತ್ರವೀತ ಅನ್ನ ಹಿಂದೆಳಿದ ಆಹಾರ ಸಾತ್ವಿಕ ಪ್ರಿಯ, ಸಾತ್ವಿಕದಾಗ ಈರುಳ್ಳಿ ಹುಳಿ ಇವೆಲ್ಲ ಮಾಡಿಸ್ಬಿಟ್ಟು ಏನ್ ಮಾಡ್ಬೇಕು ಈ ಮಧ್ಯೆ? ಪಾಪಾನ ಒಬ್ಬ ಕರೆದ್ರೆ ಈರುಳ್ಳಿ ಉಳ್ಳಿ ಬದನೆಕಾಯಿ ಹಾಕಿಬಿಟ್ರೆ ಅವ್ನು ತಿಂದು ಗತಿಯನ್ನಾಗಬೇಕು. ಮತ್ತೆ ಆದ್ರಿಂದ ಅದು ತಕ್ಕಂತೆ ಮಾಡಬೇಕು. ದೇವರು ಯಾವ್ದು ತಗೊಳ್ತಾರೆ, ದೇವರು ಯಾವ್ದು ನಿಷಿದ್ಧ, ದೇವತೆಗಳು ಯಾವ್ದು ತಗೊಳ್ತಾರೆ, ಬಂದು ಜ್ಞಾನಿಗಳು ಯಾವ ಸ್ವೀಕಾರ ಮಾಡ್ತಾರೆ, ಅದನ್ನು ನೋಡಿ ಮಾಡಬೇಕೇ ಹೊರತು ಇವನು ನಿಂದಿತವಾದ ಮಾಡಿದ್ರೆ ತಗೊಳ್ಳೋದಿಲ್ಲ. ವಿಧಿಹೀನಂ ಅಸೃಷ್ಟಾನ್ನಂ, ಎಷ್ಟೋ ಜನ ಇವತ್ತಿನ ದಿವಸ ಪುಣ್ಯ ಕಾರ್ಯದಲ್ಲಿ ತುಂಬಾ ದಿನ ತಿಳಿದವರು ಊಟ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅಂತ ವ್ಯವಸ್ಥೆ ಮಾಡಿ ಅವ್ರು ಹೇಳ್ಬಿಡ್ತಾರೆ, ನಿಮಗೆ ಆಗೋದಿಲ್ಲ ಬಿಡಿ, ಮಡಿಗಿಡಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಇಂಥ 1000 ಜನ ತಿನ್ನೋದಕ್ಕಿಂತ ಅಂತ ಒಬ್ಬನು ತಿನ್ನೋದು ವಾಸಿ ಅಂತ ಹೇಳಿರ್ತಾರೆ. ಒಬ್ಬ 1000 ಜನ ತಿನ್ನಕ್ ಬರದೇ ಇರೋ ಜನ ತಿನ್ನೋದಕ್ಕಿಂತ ಒಬ್ಬ ತಿನ್ಬೇಕಾದವನು ತಿಂದ್ರೆ ಸಾಕು. ಅದಕ್ಕೆ ಪುರಾಣದಲ್ಲಿ ಕಥೆ ಹೇಳ್ತಾರೆ, ಒಬ್ಬ ಜ್ಞಾನಿಗಳು ತಾಯಿ ಹರಿಸ್ಕೊಂಡಿದ್ಲಂತೆ, ನನಗೆ ಒಬ್ಬ ಜ್ಞಾನಿಯಾದ ಮಗ ಹುಟ್ಟಿದರೆ 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೇನೆ ಅಂತೆ. ಒಬ್ಬ ಜ್ಞಾನಿಯಾದ ಮಗ ಹುಟ್ಟಿದರೆ 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೇನೆ. ಇವತ್ತು ಅಂದ್ಕೊಂಡು 1,00,000 ಬ್ರಾಹ್ಮಣರೇ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಬರೀ ಊಟ ಮಾಡಿಸಬೇಕಾದ್ರೆ ಜನ ಬರ್ತಾರೆ. 1,00,000 ಬ್ರಾಹ್ಮಣರು, ಬರೀ ಬ್ರಾಹ್ಮಣರು ಅಂದರೆ ಈ ರೀತಿ ಬ್ರಾಹ್ಮಣರಲ್ಲ, ಬ್ರಹ್ಮಜ್ಞಾನಿಗಳಾಗಿರ್ಬೇಕು. ಅಂಥವ್ರು 1,00,000 ಎಲ್ಲಿ ಸಿಗಬೇಕು? ಮತ್ತೆ ಅವರೇನೋ ಖುಷಿಗೆ ಹರಿಸ್ಕೊಂಡ್ಬಿಟ್ರು ಪಾಪ. ಅಂತ ಮಗ ಹುಟ್ಟೇ ಬಿಟ್ರು, ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಿದ್ರು. ವಿದ್ಯಾಧೀಶ ತೀರ್ಥರದ್ದು ಭಾರಿ ದೊಡ್ಡ ಜ್ಞಾನಿಗಳು, ಅಸಾಧಾರಣ ಪಂಡಿತರು. ಅವರು ಹುಟ್ಟಿದ್ರು, ತಾಯಿ ಏನ್ ಮಾಡಿದ್ದಾಳೆ ಪಾಪ, ಏ ಮಠಾಧೀಶರು ಆದಮೇಲೂ ಕೂಡ ಇವರಿಗೆ 1,00,000 ಜನ ಬ್ರಾಹ್ಮಣರಿಗೆ ಅನ್ನ ಹಾಕಿಸೋದು ಸಾಮಾನ್ಯದ ಕೆಲಸ ಅಲ್ಲ. ಅದು ಅದು ಸಿಗೋದು ಒಂದು ಕಷ್ಟ, ಏರ್ಪಾಡು ಮಾಡೋದು ಇನ್ನೊಂದು ಕಷ್ಟ. ಬ್ರಾಹ್ಮಣರು ಒಟ್ಟಿಗೆ ಕೂಡಿಸೋದು ಬಹಳ ಕಷ್ಟ. ಈ ಮಧ್ಯೆ ಯಾರು ಬೇಕಾದ್ರೆ ಕಳ್ಳರು ಬೇಕಾದ್ರೆ ಜೊತೆ ಕೂತರು ಕೊಡ್ತಾರೆ, ಬ್ರಾಹ್ಮಣರ ಜೊತೆ ಕೂಡೋದಿಲ್ಲ. ಇವನು ಕೂತಾರೆ, ಅವನು ಕೊಡೋದಿಲ್ಲ, ಅವನು ಕೂತಾರೆ, ಇವನು ಕೂತಾರೆ, ಓಡೇ ಬಿಡ್ತಾರೆ ಎಲ್ಲರೂ ಕೂಡ. ಭಾರಿ ಡೇಂಜರಸ್ ಕೆಲಸ. ಯಾಕೆ ಕೂಡಿಸ್ಬೇಕು ಈ ಮಧ್ಯೆ? ಅವತ್ತು ಅಷ್ಟು ಬ್ರಾಹ್ಮಣರು ಇರಲಿಲ್ಲ. ಅವ್ರು ಕೂಡಿಸೋದು ಕಷ್ಟ, ಮಾಡಿಸೋದು ಕಷ್ಟ, ವ್ಯವಸ್ಥೆ ಕಷ್ಟ. ಇಷ್ಟು ಜನ ಆದರೂ ಕೂಡ ವ್ಯವಸ್ಥೆ ಮಾಡೋದೇ ಭಾರಿ ಕಷ್ಟ. ಅದಕ್ಕೆ ಏನು ಮಾಡು ಯೋಚನೆ ಯೋಚನೆ ಮಾಡ್ತಾ ಇದ್ರಂತೆ. ಆಗ ಅವರಿಗೆ ಒಂದಿಷ್ಟು ತಾಯಿ ಮಗನೇ ಹೇಳ್ತಾಳೆ, ನೋಡಿ ನೀವು ಹುಟ್ಟಿದ್ರೆ ನಾನು ಇಂಥ ಸಂಕಲ್ಪ ಮಾಡಿದ್ದೆ, 1,00,000 ಬ್ರಾಹ್ಮಣರ ಭೋಜನ ನನಗಂತ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನೀವೇ ಹುಟ್ಟಿದ ಮಗ, ನಿಮ್ಮದೇ ಜವಾಬ್ದಾರಿ ಅಂದ್ಬಿಟ್ರು. ಅಮ್ಮ ಮೊದಲೇ ಹೇಳಿದ್ರು ಎಂದೋ ಮಾಡಿಸ್ಬಿಡ್ತೀನಿಲ್ಲ ಅಂತ ಹೇಳ್ತಾರೆ. ಎಂದೋ ಮಾಡಿಸ್ಬಿಡ್ತೀನಿ, ಈಗೇನು ಯೋಚನೆ ಮಾಡಿಸ್ಬಿಡ್ತೀನಿ, ನಾನೇ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ತಾಯಿ ಗಾಬರಿ, 4,00,000 ಬ್ರಾಹ್ಮಣ ಇನ್ನೂ ಹೇಳಿ ಹೋಗಿ ಬಂದು ಮಾಡೋದು ಯಾವಾಗ ಈ ಮಧ್ಯೆ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡಿ, 1,00,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೇನೆ, ಆದರೆ 1,00,000 ಬ್ರಾಹ್ಮಣರು ಕರೆಸಕ್ಕೆ ಹೋಗೋದಿಲ್ಲ, ಒಬ್ಬರಿದ್ದಾರೆ ಅವ್ರನ್ನ ಕರೆಸಿ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ಒಬ್ಬರನ್ನೇ ಕರೆದ್ರಂತ. ಆ ಯದುಪತ್ಯಾಚಾರ್ಯ ದೊಡ್ಡ ಗೃಹಸ್ಥರವರು, ಭಾರಿ ದೊಡ್ಡ ಸುಧಾ ವಿದ್ವಾಂಸ, ಭಾಗವತ ವ್ಯಾಖ್ಯಾನ ಬರೆದವರು, ಮಹಾಜ್ಞಾನಿಗಳು. ಅವರೇ ಅವರ ಕಥೆನೇ ಇದು. ಮನೆ ಬಿಟ್ಟು ಹೋಗಬೇಕಾದ್ರೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಮನೆ ಬಿಟ್ಟು ಹೋಗಬೇಕಾದ್ರೆ ಮುಂದುಗಡೆ ನರಸಿಂಹ, ಹಿಂದುಗಡೆಗೆ ಕೃಷ್ಣ, ಎಡಬರದಲ್ಲಿ ರಾಮಲಕ್ಷ್ಮಣರು ಕಾಪಾಡಲಿ ಅಂತ ಚಿಂತನೆ ಮಾಡ್ಕೊಂಡು ಮನೆಯಿಂದ ಕಾಲಿಡ್ತಿದ್ರಂತೆ. ಪ್ರತಿ ದಿವಸ ಅವ್ರು ದೊಡ್ಡ ಶನಿವಾರವರು, ಪುರಂದರಾಸರು ಇದ್ದಾಗ ಮೊದಲು ಶನಿವಾರ ವೃತ್ತಿಯಲ್ಲಿ ಬ್ರಾಹ್ಮಣರು, ಶನಿವಾರ ವೃತ್ತಿಯಲ್ಲಿ ಇದ್ದವರು. ಆ ರೀತಿ ಹೋಗ್ತಿದ್ರು, ಒಂದ್ಸತಿ ವಾಪಸ್ ಬರ್ತಾ ನೋಡ್ತಾರೆ, ಚಿನ್ನ ಬುಣ್ಣ ತರಬೇಕಾದ್ರೆ ಕಾಡು ಲೂಟಿ ಮಾಡ್ಲಿಕ್ಕೆ ಅಂತ ಕಾಯ್ತಿದ್ರು. ಪಾಪ ಅವ್ರು ಲೂಟಿ ಮಾಡ್ಲಿಕ್ಕೆ ಅಂತ ಕಾಯ್ತಿದ್ರು, ಲೂಟಿ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಕೊನೆ ಊರ ಹತ್ರ ಬರಲಿಕ್ಕೆ ಶುರುವಾಯ್ತು, ಆ ಕಾಡಲ್ಲ ಬಂದು ಕಾಲು ಹಿಡ್ಕೊಂಡ್ರು. ಕ್ರಿಕೆಟ್ ಸರ್ ಏನು ವಿಷಯ ಅಂತ ಕೇಳುತ್ತಾರೆ. ಭಯನೇ ಇಲ್ಲ ಅವರಿಗೆ. ಅದೇ ಅಭಯಂ ಸತ್ವ ಸಂಸಿದ್ಧಿ ಅಂತ ಭಗವದ್ಗೀತೆ ಹೇಳಿದ್ರು, ದೈವಿ ಸಂಪತ್ತನ್ನು ಇರೋದೇ ಹಾಕಿ. ಏನು ವಿಷಯ ಅಂತ ಕೇಳಿದರು, ಸ್ವಾಮಿ ಒಂದು ಪ್ರಶ್ನೆ ಇದೆ ಉತ್ತರ ಕೊಡಿ ಅಂತ ಕೇಳಿದರು. ಏನು ಅಂದರೆ, ನಾವು ಕಳ್ಳರು, ನೀವತ್ತು ಸಂತೆ ಮುಗಿಸ್ಕೊಂಡು ಬರ್ತಿದ್ದೀರಿ, ಬೇಕಾದ ಸಾಮಾನು ನಿಮ್ಮಲ್ಲಿದೆ, ನಿಮ್ಮನ್ನು ನಾನು ದರೋಡೆ ಮಾಡಬೇಕು ಅಂತ ಕಾಯ್ತಾ ಇದ್ದೇವೆ, ಸುತ್ತರ ಅಟ್ಯಾಕ್ ಮಾಡಲಿಕ್ಕೆ ಕಾಯ್ತಾ ಇದ್ದೇವೆ, ನಮಗೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ನಿಮ್ಮನ್ನು ಕಾಯ್ತಿದ್ದಾರಲ್ಲ 4 ಜನ, ಅವ್ರು ಎಷ್ಟು ಕೂಲಿ ಕೊಡ್ತೀರಿ ನೀವು ಅಂತ ಕೇಳಿದರೆ. ಮುಂದ್ಗಡೆ ಒಬ್ಬ ಇದ್ದಾನೆ, ಹಿಂದ್ಗಡೆ ಆ ಕಡೆ ಈ ಕಡೆಗೆ ಹಿಂದೆ ಒಬ್ಬ ಇದ್ದಾರೆ, ಆಲ್ ರೌಂಡ್ ಸೆಕ್ಯೂರಿಟಿ. ಮತ್ತೆ ಯಾವ ಆಫೀಸರ್ ಅಷ್ಟು ಪರ್ಫೆಕ್ಟ್ ಆಗಿ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ, ಯಾರನ್ನ ಇಟ್ಕೊಂಡೇ ಇಲ್ಲ ಅಂತ ಹೇಳ್ತೇವೆ. ಯಾರು ಇಟ್ಕೊಂಡೇವಲ್ಲ, ನಾನೀಗ ಸುಳ್ಳು ಹೇಳಿಬೇಡಿ, ಹೇಗಿದ್ದಾರೆ ಅವರು? ಮುಂದೆಗಡೆ ಒಳ್ಳೆ ಸಿಂಹದ ಮುಖ ಇದೆ ಆತನಿಗೆ ಅಂತ ಹೇಳ್ತಾರೆ, ಹಿಂದ್ಗಡೆಗೆ ಸಾಕ್ಷಾತ್ ಕೊಳಲು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅಕ್ಕಪಕ್ಕದಲ್ಲಿ ಬಿಲ್ಲು ಮಾಡ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಯೋಚನೆ ಮಾಡಿದರಂತೆ. ಅವ್ರ ಅಣ್ಣ ಹೇಳ್ಕೊಟ್ಟ ಶ್ಲೋಕ, ಪ್ರತಿನಿತ್ಯ ಶ್ಲೋಕ ಹೇಳ್ಕೊಂಡು ಹೋಗು, ಸುರಕ್ಷಿತ ಮನೆ ಬರುತ್ತೆ ಅಂತೇಳಿ. ಇವತ್ತು ಯಾವ ಶ್ಲೋಕ ಹೇಳಿದೆ ಅಂದ್ರೆ, ಇವತ್ತು ಮನೆ ಬರೋದೇ ಭಾರಿ ಕಷ್ಟ, ಈ ಶ್ಲೋಕ ಕಲ್ತ್ಕೊಂಡವ್ರು ಸುಖವಾಗಿ ಮನೆ ಬರುವುದಕ್ಕೆ ಅಭ್ಯಾಸ ಮಾಡಬಹುದು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಹಿಂಭಾಗದಲ್ಲಿ ನರಸಿಂಹದೇವರು ಕಾಪಾಡಲಿ, ಹಿಂಭಾಗದಲ್ಲಿ ಶ್ರೀಕೃಷ್ಣ ಕಾಪಾಡಲಿ, ಎಡಬರಗಳಲ್ಲಿ ರಾಮಲಕ್ಷ್ಮಣರು ಕಾಪಾಡಲಿ ಅಂತ ಅರ್ಥ. ಅವರು ಅಂದ್ಕೊಂಡ್ರು, ನಾನು ಸುಮ್ಮನೆ ಶ್ಲೋಕ ಹೇಳ್ಕೊಂಡು ಹೋಗ್ತಿದ್ದೇನೆ, ಅದು ಕೆಲಸ ಆಗೋಗ್ಬಿಟ್ಟಿದೆ ಈ ಮಧ್ಯೆ, ಸುಮ್ಮನೆ ಟೆಲಿಫೋನ್ ನಂಬರ್ ಮಾಡಿ ರಿಂಗ್ ಆಗೇ ಬಿಡುತ್ತೆ ಕಡೆ ಕರೆಕ್ಟ್ ಇದ್ರೆ. ಆ ಥರ ಆಯ್ತಲ್ಲ ಇದು ಅನ್ಕೊಂಡ್ರು, ನಾರಿ ಚಿನ್ನ ಬೆಳ್ಳಿ ಅನ್ಕೊಂಡು ಆಯುಷ್ಯ ಹಾಳು ಮಾಡ್ಕೊತಾ ಇದ್ದೇನೆ, ಒಂದು ಶ್ಲೋಕಕ್ಕಿಂತ ರಕ್ಷಣೆ ಕೊಟ್ಟ ಪರಮಾತ್ಮನ ನಾನು ಬಿಟ್ಟು ಎಷ್ಟಪ್ ಮಾಡಿಬಿಟ್ಟೆ ಅಂತ ಹೇಳಿದವರೇ ಪುರಂದ್ರಾಸರು ಮಾಡಿದಾಗ ಮಾಡಿಬಿಡ್ತಾರೆ. ಸರ್ವಸ್ವ ಪರಿತ್ಯಾಗ ಮಾಡಿ ದೊಡ್ಡ ವಿದ್ವಾಂಸರಾಗ್ತಾರೆ. ಅವರು ಬರೆದ ಸುಧಾ ಅಂತ ಗ್ರಂಥಕ್ಕೆ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಅವರಿಗೆ ನಾಳೆ ಊಟಕ್ಕೆ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಮುಗಿದೋಯ್ತು. ನಾಳೆ ಅವರೊಬ್ಬರನ್ನು ಊಟಕ್ಕೆ ಕರೀತೇನೆ, ಲಕ್ಷ್ಮೀರಾಮರ ಭೋಜನ ಆಗುತ್ತೆ ಅಂದ್ಬಿಟ್ರು. ಅಷ್ಟು ಒಬ್ಬರಿಗೆ ಅಷ್ಟು ಯೋಗ್ಯತೆ ಇದಿಲ್ಲಕ್ಕಾಗಿ ನಾನು ಅರ್ಥ ಮಾಡಿಕೊಂಡೆ. ಸಮಾನ ಎಂಥವ್ರನ್ನ ಕರಿಬೇಕು ನಾವು? ಯಾರ ಕರೆ ಸಿದ್ಧ 1,000 ಜನ ಸೈನ್ ಮಾಡಿದ್ರೆ ಕೆಟ್ಟೋಗುತ್ತೆ. ಒಬ್ಬ ಆಫೀಸರ್ ಸೈನ್ ಮಾಡ್ತಾನೆ, ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿ ಹೋಗ್ಬಿಡುತ್ತೆ. ಹುಡುಗರು ಸೈನ್ ಮಾಡಿದ್ರೆ ಕೆಟ್ಟೋಗಿ ಬಿಡುತ್ತೆ ಅಷ್ಟೇ, ಮಾಡಬಾರ್ದು ಅದನ್ನೆಲ್ಲ ಕೊಟ್ಟು. ಸಿಗ್ನೇಚರ್ ಮಾಡಬೇಕಾದವನು ಹೇಗೆ ಮಾಡಬೇಕೋ ಅದು ಅರ್ಹತೆ ಇರೋನು ಮಾಡಬೇಕು. ಊಟ ಅಂದರೆ ಏನು, ಅರ್ಹತೆ ಹೇಗೆ ಅನುಸಂಧಾನ ಮಾಡಬೇಕು, ನಾವು ತಿಂದ ಅನ್ನ ದೇವತೆಗಳು ಹೇಗೆ ಮುಟ್ಟುತ್ತೆ, ಯಾವ್ಯಾವ ಭಗವತ್ ಅನ್ನ ಪದಾರ್ಥಗಳಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಇದೆಲ್ಲ ಶಾಸ್ತ್ರ ಅದೆಲ್ಲ ಕೂಡ. ನಮಗೆ ಔಷಧಿಯಲ್ಲಿ ಹೇಗೆ ಎಲ್ಲ ನೋಡಿ ಸಾಲು ಬಾಟ್ಲು ಇಟ್ಟಿರ್ತಾರೆ, ಸಾಲು ಸಾಲು ಬಾಟ್ಲು ಯಾವ್ದಾರು ತೊಗೊಂಡು ತಿನ್ಲಕ್ಕಾಗತ್ತಾ, ಯಾವ ಔಷಧಿ ಯಾವ್ದು ಕೊಡಬೇಕು ಅಂತ ಹೇಗೆ ವ್ಯವಸ್ಥೆ ಉಂಟೋ ಆಹಾರದಲ್ಲಿ ವ್ಯವಸ್ಥೆ ಇದೆ. ಹೇಗೆ ಅನ್ನಕ್ಕೆ, ಸಾರಿಗೆ, ಹುಳಿಗೆ, ಹುಳಿ ಪದಾರ್ಥಕ್ಕೆ, ಹಣ್ಣುಗಳಿಗೆ, ಸಕ್ಕರೆಗೆ, ಸಿಹಿ ಪದಾರ್ಥಕ್ಕೆ, ಭಕ್ಷ್ಯ ಭೋಜ್ಯಗಳಿಗೆ ಎಲ್ಲದಕ್ಕೂ ದೇವತೆಗಳು ಅಂತಿದ್ದಾರೆ. ಅದೆಲ್ಲ ತಿಳ್ಕೊಂಡು ಊಟ ಮಾಡ್ತಾರಲ್ಲ, ಅವರ ಊಟ ಶಾಶ್ವತವಾಗುತ್ತೆ, ಅಕ್ಷಯವಾಗುತ್ತೆ ಅಂತ. ಅದಕ್ಕೆ ಅವರು ತಿಂದರಂತೆ ಮರು ದಿವಸ ಆಯಿತು. ತಾಯಿಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಆತಂಕ, ಇವರು ದೊಡ್ಡ ಜಾರಿಗಳು ಅರ್ಥ ಆಗೋಯ್ತು ಇವರಿಗೆ, ಅದು ಕೃಷ್ಣಾರ್ಪಣೆ ಅಂದೇ ಬಿಟ್ರು. ಹಾಗೆ ಇವರಿಗೆ ಸ್ವಲ್ಪ ತಾಯಿಗೆ ಏನು ಅಂತ, ಏನೋ ಮಕ್ಕಳ ನನ್ನೇನೋ ನನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ಈ ಕಡೆ ದುಡ್ಡು ಖರ್ಚು ಮಾಡಿದೆ, ಯಾರನ್ನೂ ಕರೆದೆ, ಸುಮ್ಮನೆ ಊಟಕ್ಕಾಗಿ ಕೃಷ್ಣಾರ್ಥ ಅಂದ್ಬಿಟ್ರಲ್ಲ, ಮತ್ತೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಮನಸ್ಸಿಗೆ ಬೇಜಾರಾಯಿತು. ಆಗ ಇವರಿಗೆ ಗೊತ್ತು, ಒಳ್ಳೆ ಜ್ಞಾನಿಗಳು ಮಗ ಇವರು. ಅಮ್ಮ ಕೃಷ್ಣಾರ್ಪಣ ನಿಂತ್ಕೊಂಡಿದ್ದೀಯಲ್ಲ ನೀನು ಕೂಡ ಅಂತೆಲ್ಲ ನಿಂತ್ಕೊಂಡು ಕೃಷ್ಣ ಗೋವಿಂದ ಅಂತ ಹೇಳ್ತಾರೆ. ಏನು ಆಶ್ಚರ್ಯ ಅಂದರೆ ಲಕ್ಷಾಂತರ ಜನ ಕೃಷ್ಣಾರ್ಪಣ ಧ್ವನಿ ಕೇಳಿಸ್ತಂತೆ ಆ ಕ್ಷಣಕ್ಕೆ, ಅಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲಿಕ್ಕೇನೆ ಅಷ್ಟು ಧ್ವನಿಗಳು ಬಂದಂತು ಒಂದೇ ಸರ್ತಿಗೆ. ಆಗಾಕಿ ಪೂರ್ತಿ ಸಮಾಧಾನವಾಯ್ತು, ಎಷ್ಟು ಆಶ್ಚರ್ಯ ಇತ್ತು ಆ ಕ್ಷಣಕ್ಕೆ. ಕೂತಿದ್ದು ಒಬ್ಬರೇ, ಅಷ್ಟು ಧ್ವನಿ ಸಿದ್ಧಿ ಅಂತ ಇತ್ತಲ್ಲ ಅವರಿಗೀಗ, ಅವರಿಗೆ ಆ ಸಿದ್ಧಿ ಇತ್ತು, ಇವರಿಗೆ ಪರಿಜ್ಞಾನ ಇತ್ತು. ಆದ್ರಿಂದ ಅಂತ ವಾಯ್ಸ್ ಕೇಳಿ ಆಗ ಪೂರ್ತಿ ಸಮಾಧಾನ ಇದೆ. ಗೋವಿಂದ ಅಂತ ಕೂಗಿದಾಗ ಅಷ್ಟು ಧ್ವನಿಗಳು ಇದ್ರೆ ಎಷ್ಟು ಕೂಗು ಬರಬೇಕು ಅಷ್ಟು ಕೂಗು ಬಂತು. ಹೇಳಿದ್ದು ಸರಿ ಅಂತ ಹೇಳಿದ್ದೆ. ಇದ್ಯಾತಕ್ಕೆ ಹೇಳಿದೆ ಅಂದ್ರೆ, ಅನ್ನದಾನ ಆಗಬೇಕು, ಆಗಬಾರದವರಿಗೆ ಆಗಬಾರದು, ಆಗಬೇಕಾದವರಿಗೆ ಆಗಬೇಕು, ಅದು ಭಾರಿ ವಿಶೇಷ. ಅಸೃಷ್ಟಾನ್ನಂ, ಅನ್ನದಾನ ಇಲ್ಲದೆ ಹೋದ್ರೆ ಸಾತ್ವಿಕ ಯಜ್ಞ ಅಲ್ಲ, ತಾಮಸನೇ ಆಗ್ತದೆ. ಮಂತ್ರಹೀನಂ, ಮಂತ್ರಗಳೇ ಇಲ್ಲ, ಎಲ್ಲ ಅಲಂಕಾರ ಇದೆ, ಮಂತ್ರನೇ ಇಲ್ಲ. ಯಾರೋ ತಮಾಷೆಗೆ ಹೇಳ್ತಿರ್ತಾರೆ, ಆಕ್ಚುಲಿ ಇಲ್ಲಿ ನಡೆದಿದೆ ನನಗೆ ಗೊತ್ತಿಲ್ಲ. ಯಾರು ಪ್ರಸಿದ್ಧ ಒಬ್ಬ ನಾವೆಲಿಸ್ಟ್ ಬರ್ಕೋತಾನೆ, ಅದನ್ನು ನಾವೆಲಿಸ್ಟ್ ಒಬ್ಬ ಎಲ್ಲ ಹೋಗಿದ್ದಂತೆ ಮದುವೆಗೆ ಪುರೋಹಿತ ಸಿಕ್ಕಿಬಿಟ್ಟಿದ್ದಾನೆ, ಮಂತ್ರ ಹೇಳ್ತಾ ಇದ್ದೆ, ಎಲ್ಲ ನಿಂತ್ಕೊಂಡಿದ್ದಾರೆ ಕೈ ಮುಕ್ಕೊಂಡು. ಪಾಪ ಅವ್ರು ಮಂತ್ರ ಹೇಳ್ದೆ ಏನು ಗೊತ್ತೇನು, ಜನಗಣಮನ ಹೇಳ್ತಾ ಇದ್ದಾನೆ ಅಷ್ಟೇನೆ, ಮಂತ್ರ ಅಲ್ಲ ಅದು. ಅವ್ರಿಗೆ ಅದು ಗೊತ್ತಿಲ್ಲ, ಇದು ತಮಾಷೆ, ಯಾವುದೋ ಪಾಪ ಹೆಬ್ಬಟ್ಟ ಜನಗಳಿಗೆ ಏನು ಗೊತ್ತಿಲ್ಲ, ಅವ್ರು ಮಂದಲೆ ಕಟ್ಟಿಸಿದಾರಂತೆ ಅದರಲ್ಲೇನೆ. ಈ ಸ್ಥಿತಿ ಯಾರು ಏನು ಮಾಡಬೇಕು ಅದಕ್ಕೆ. ಆಶ್ಚರ್ಯ ಅಂದ್ರೆ ಜನಗಳ ಒಂದು ಅಜ್ಞಾನನ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕ ದುರ್ಲಾಭ ತಗೊಳ್ಳೋದು, ಅಂಜು ಅಡ್ವಾಂಟೇಜ್ ಅಂತ ಹೇಳ್ತೇವಲ್ಲ, ತಗೊಂಡು ಮಾಡಿ. ಮಂತ್ರಹೀನಂ, ಎಷ್ಟೋ ಜನ ಕೆಲಸ ಮಾಡಿದವರಿದ್ದಾರೆ ಅಂತೆ. ಒಂದು ದಿವಸ ಯಾವುದೋ ಊರಲ್ಲಿ ಹೋಗಿದ್ದೇನೆ, 10:30 ಆಗಿದೆ, ಪುರಾಣದ ಮಂಗಳ ಮುಗಿದಿದೆ, ಪವಮಾನ ಇಟ್ಕೊಂಡಿದ್ದೇವೆ, ಆಮೇಲೆ ಎಲ್ಲ ನೈವೇದ್ಯ ಆಗುತ್ತೆ ಆಗಲಿ ಅಂತ ಹೇಳಿ ಕುತ್ಕೊಂಡ್ರೆ ಅರ್ಧ ಗಂಟೆ ಕೂಡ ಆಗಿಲ್ಲ, ಆ ಪವಮಾನ ಆಯ್ತು ಬನ್ನಿ ಅಂತ ಕೇಳಕ್ಕೆ ಬಂದಿದ್ದಾರೆ. ಅರ್ಧ ಗಂಟೆ ಪುಣ್ಯಾವಚನೆ ಆಗೋದಿಲ್ಲ, ಪವಮಾನ ಉಚ್ಚಿಬಿಟ್ಟಿದ್ದಾರಂತ ಆಗಲಿ. ಇವತ್ತು ಎಷ್ಟೋ ಜನ ಹಾಗೆ ಮಾಡೋದೇನೆ, ಅದು 4-5 ತಾಸಿಲ್ಲದೆ ಪವಮಾನ ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟು ಮಂತ್ರಗಳು ಹೇಳಬೇಕಲ್ಲ, ಅಷ್ಟು ಇದಾಗಬೇಕಲ್ಲ, ಏನಿಲ್ಲ ಬಂದಿದ್ದೆ ಕೆಲಸ, ಅವ್ರು ಆಯ್ತಾಯ್ತದ ಹೋಗ್ತಾರೆ. ಆಚಾರ್ಯರು ಭಾರಿ ಬಿದ್ದಂತಿದ್ದಾರೆ, ಅರ್ಧ ಗಂಟೆಗೆ ಮುಗಿಸ್ಬಿಟ್ಟಿದೆ, ಅದು ಬೇರೆ ಜೊತೆಗೆ ಈ ರೀತಿಯ ಹುಚ್ಚ ಅಂತ ಕರೆ ಏನ ಹೇಳ್ತಾ ಇದಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂಬೋದ್ರೆ ದುರುಪಯೋಗ ತಗೋತಾ ಇದ್ದಾರೆ. ಇದೆಲ್ಲ ಮಾಡಿದ್ರೆ ಭಾರಿ ತಪ್ಪಾಗುತ್ತೆ, ಅವರು ಹೇಳಬೇಕು ಅವ್ರಿಗೆ ಪವಮಾನ ಇಷ್ಟೊತ್ತಾಗುತ್ತೆ ಆದ್ರೆ ಬರ್ತಿದ್ರೆ ಬರೋದಿಲ್ಲ, ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು ನೀವು ಸರಿಯಾಗಿ ಹೀಗೆ ಮಾಡಬೇಕು. ಇದಕ್ಕೆ ವಿಧಿವಿಧಾನ ನೋಡಿ, ಸಾಮಾನ್ ಲಿಸ್ಟ್ ಕೊಡ್ತಾರೆ ಹೊರತಿ ಅವರು ಅರ್ಹತೆ ಲಿಸ್ಟ್ ಕೊಡೋದೇ ಇಲ್ಲ. ಏನು ಸಾಮಾನುಗಳು ಅವ್ರು ಲಿಸ್ಟ್ ಕೊಟ್ಬಿಡ್ತಾರೆ, ಆ ಬೆಳ್ಳಿ ಪಾತ್ರೆ ತಾಮ್ರ ಪಾತ್ರೆ ಎಲ್ಲ ಲಿಸ್ಟ್ ಕೊಟ್ಬಿಡ್ತಾರೆ ಹೊರತು. ಮೊದಲನೇ ಲಿಸ್ಟ್ ಉಪವಾಸ ಇರಬೇಕು, ನೀನು ಫಸ್ಟ್ ಲಿಸ್ಟ್ ಅದು ಉಪವಾಸ ಇರಬೇಕು. ಏಕಾದಶಿ ಮಾಡಿರಬೇಕು ಗೊತ್ತಲ್ಲ, ಸಂಧ್ಯಾನ್ಯ ಮುಗಿಸಿರಬೇಕು, ದೇವ್ರ ಪೂಜೆ ಮುಗಿಸಿರಬೇಕು, ಇಲ್ಲವರು ಬರೋದಿಲ್ಲ. ಇದನ್ನ ಹೇಳೋದೇ ಇಲ್ಲ ಅವರು, ಅವನು ಕೇಳೋದಿಲ್ಲ, ಇವರು ಹೇಳೋದಿಲ್ಲ, ಯಾಕೆ ಅದು ಇವರಿಗೆ ಬರೋದಿಲ್ಲವಲ್ಲ ಪಾಪ, ಇವರು ಇಲ್ಲಕ್ಕೆ ಬರೋದಿಲ್ಲ. ಆದ್ರಿಂದ ಇವರು ಓದಕ್ಕೆ ಬರೋದು ಮಾತ್ರ ಹೇಳ್ತಾ ಕೊಡ್ತಾರೆ ತಪ್ಪು, ಅದಕ್ಕೇನೆ ಅದು ತಪ್ಪು ಕೆಟ್ಟೋಗುತ್ತೆ ಯಜ್ಞ ಅಂತ ಹೇಳ್ತಾರೆ. ಅಂತ ಒಬ್ಬನ ಕೈಯಲ್ಲಿ ಜೀವನದಲ್ಲಿ ಸಾವಿರಾರು ಪವಮಾನ ಮಾಡಿಸ್ಬೇಕಾಗಿಲ್ಲ, ಒಂದನ್ನು ಪರ್ಫೆಕ್ಟ್ ಮಾಡಿಸಿ ಎಷ್ಟು ಸಿದ್ಧಿ ಬರುತ್ತೆ ಅದಕ್ಕೆ. ಅದೇ ರೀತಿಯಲ್ಲಿ ಮಾಡಿಸ್ತವನಿಗೂ ಅಷ್ಟೇನೆ.